ಅಧ್ಯಾಯ 10. ದ್ವಾರಕೆಗೆ ಭಗವಾನ್ ಕೃಷ್ಣನ ಪ್ರಯಾಣ. ಶೌನಕ ಮುನಿಗಳು ನುಡಿದರು, ಧಾರ್ಮಿಕ ಜನರಲ್ಲಿ ಅತಿ ಶ್ರೇಷ್ಠನಾದ ಮಹಾರಾಜ ಯುಧಿಷ್ಠಿರನು ತನ್ನ ನ್ಯಾಯಬದ್ಧವಾದ ಪಿತ್ರಾರ್ಜಿತವನ್ನು ಅಪಹರಿಸಲು ಬಯಸಿದ ವೈರಿಗಳನ್ನು ಕೊಂದ ಬಳಿಕ ಪ್ರಜೆಗಳನ್ನು ಆಳಲು ಅವನ ತಮ್ಮಂದಿರು ಹೇಗೆ ಸಹಕರಿಸಿದರು? ಯುಧಿಷ್ಠಿರನು ಖಂಡಿತವಾಗಿಯೂ ಮುಕ್ತ ಮನಸ್ಸಿನಿಂದ ಹಾಯಾಗಿ ತನ್ನ ರಾಜ್ಯವನ್ನು ಅನುಭೋಗಿಸಿರಲಾರ. ಸೂತ ಮಹರ್ಷಿಗಳು ನುಡಿದರು, ಜಗತ್ಪಾಲಕನಾದ ದೇವೋತ್ತಮ ಪರಮಪುರುಷ ಭಗವಾನ್ ಶ್ರೀಕೃಷ್ಣನು ಮಹಾರಾಜ ಯುಧಿಷ್ಠಿರನನ್ನು ಅವನದೇ ರಾಜ್ಯದಲ್ಲಿ ಪುನಃ ಸ್ಥಾಪಿಸಿದನು. ಕೋಪದ ಬಿದಿರ ಬೆಂಕಿಯಲ್ಲಿ ಬರಿದಾಗಿ ಹೋಗಿದ್ದ ಕುರುವಂಶವನ್ನು ಮರಳಿ ತಂದಂತಾಯ್ದುದರಿಂದ ಅವನು ಪ್ರಸನ್ನನಾದನು. ಭೀಷ್ಮರ ಮತ್ತು ಅಚ್ಯುತನಾದ ಭಗವಾನ್ ಶ್ರೀಕೃಷ್ಣನ ಮಾತುಗಳಿಂದ ಜ್ಞಾನೋದಯವಾದ ಬಳಿಕ ಮಹಾರಾಜ ಯುಧಿಷ್ಠಿರನು ಪರಿಪೂರ್ಣ ಜ್ಞಾನದ ವಿಷಯದಲ್ಲಿ ನಿರತನಾದನು. ಏಕೆಂದರೆ ಅವನ ಸಂದೇಹಗಳೆಲ್ಲ ನಿರ್ಮೂಲವಾಗಿದ್ದವು. ಹೀಗೆ ಅವನು ತನ್ನ ತಮ್ಮಂದಿರಿಂದ ಅನುಗಮ್ಯನಾಗಿ ಭೂಮಿಯನ್ನು ಸಮುದ್ರವನ್ನು ಆಳಿದನು. ಮಹಾರಾಜ ಯುಧಿಷ್ಠಿರನ ಆಳ್ವಿಕೆಯ ಅವಧಿಯಲ್ಲಿ ಮೋಡಗಳು ಜನರ ಅಗತ್ಯಕ್ಕೆ ತಕ್ಕಷ್ಟು ಮಳೆ ಸುರಿಸಿದವು. ಭೂಮಿ ಜನರ ಎಲ್ಲ ಅಗತ್ಯಗಳನ್ನು ಸಮೃದ್ಧವಾಗಿ ಉತ್ಪಾದಿಸಿತು. ಉಬ್ಬಿದ ಕೆಚ್ಚಲಿನ ಮತ್ತು ಹರ್ಷಚಿತ್ತದ ಹಸುಗಳು ಹುಲ್ಲು ಮೇಯುವ ನೆಲವನ್ನು ಹಾಲಿನಿಂದ ಒದ್ದೆ ಮಾಡುತ್ತಿದ್ದವು. ನದಿಗಳು, ಸಮುದ್ರಗಳು, ಪರ್ವತಗಳು, ಬೆಟ್ಟಗಳು, ಕಾಡುಗಳು, ಬಳ್ಳಿಗಳು, ಫಲಬಿಡುವ ಔಷಧಿ ಸಸ್ಯಗಳು ಎಲ್ಲಾ ಋತುಗಳಲ್ಲಿ ರಾಜನಿಗೆ ತಮ್ಮ ಕರಭಾಗವನ್ನು ಸಮೃದ್ಧವಾಗಿ ಸಲ್ಲಿಸುತ್ತಿದ್ದವು. ರಾಜನ ಅಜಾತ ಶತ್ರುತ್ವದಿಂದಾಗಿ ಜೀವಿಗಳು ಯಾವ ಕಾಲದಲ್ಲೂ ಮಾನಸಿಕ ವ್ಯಥೆ, ರೋಗ ರುಜಿನ ಅಥವಾ ಅತ್ಯುಷ್ಣತೆ ಶೈತ್ಯಗಳಿಂದ ಬಾಧಿತರಾಗಲಿಲ್ಲ. ಶ್ರೀಹರಿ ಭಗವಾನ್ ಶ್ರೀಕೃಷ್ಣನು ತನ್ನ ಬಂಧುಗಳನ್ನು ಸಮಾಧಾನ ಪಡಿಸಲು, ತನ್ನ ಸ್ವಂತ ತಂಗಿಯನ್ನು ಸಂತೋಷಪಡಿಸಲು ಕೆಲವು ತಿಂಗಳ ಕಾಲ ಹಸ್ತಿನಾಪುರದಲ್ಲಿ ವಾಸ ಮಾಡಿದನು. ಆ ಬಳಿಕ ಭಗವಂತನು ಹೊರಡಲು ಅನುಮತಿ ಕೇಳಿದಾಗ ರಾಜನು ಸಮ್ಮತಿಸಿದನು. ಭಗವಂತನು ಮಹಾರಾಜ ಯುಧಿಷ್ಠಿರನ ಪಾದಗಳಿಗೆ ತಲೆಬಾಗಿ ತನ್ನ ಗೌರವವನ್ನು ಸಲ್ಲಿಸಿದನು. ರಾಜನು ಅವನನ್ನು ಆಲಂಗಿಸಿದನು. ಆ ಬಳಿಕ ಭಗವಂತನು ಇತರರಿಂದ ಆಲಂಗಿತನಾಗಿ ಅವರ ಪ್ರಣಾಮಗಳನ್ನು ಸ್ವೀಕರಿಸಿ ತನ್ನ ರಥವನ್ನೇರಿದನು. ಆ ಸಮಯದಲ್ಲಿ ಸುಭದ್ರೆ, ದ್ರೌಪದಿ, ಕುಂತಿ, ಉತ್ತರೆ, ಗಾಂಧಾರಿ, ಧೃತರಾಷ್ಟ್ರ, ಯುತ್ಸು, ಕೃಪಾಚಾರ್ಯ, ನಕುಲ, ಸಹದೇವ, ಭೀಮಸೇನ, ಧೌಮ್ಯ ಮತ್ತು ಸತ್ಯವತಿ ಎಲ್ಲರೂ ಬವಳಿ ಬಂದಂತಾದರು. ಭಗವಾನ್ ಕೃಷ್ಣನ ಅಗಲಿಕೆಯನ್ನು ಸಹಿಸಲು ಅವರಿಂದ ಸಾಧ್ಯವಿರಲಿಲ್ಲ. ಶುದ್ಧ ಭಕ್ತರ ಸಂಘದಲ್ಲಿದ್ದು ಸರ್ವಶ್ರೇಷ್ಠ ಭಗವಂತನನ್ನು ಅರಿತು ಕೆಟ್ಟ ಲೌಕಿಕ ಸಂಘದಿಂದ ಮುಕ್ತರಾದ ಮತಿವಂತರು ಒಮ್ಮೆ ಮಾತ್ರ ಭಗವಂತನ ಮಹಿಮಾ ಶ್ರವಣ ಮಾಡಿದ್ದರೂ ಅವುಗಳನ್ನು ಎಂದೂ ತಪ್ಪಿಸಿಕೊಳ್ಳಲಾರರು. ಹೀಗಿದ್ದಾಗ ಹೇಗೆ ತಾನೇ ಪಾಂಡವರು ಭಗವಂತನ ಅಗಲಿಕೆಯನ್ನು ಸಹಿಸಿಯಾರು? ಅವರು ಅವನನ್ನು ಕಣ್ಣಿನಿಂದ ಕಾಣುತ್ತಾ, ಸ್ಪರ್ಶಿಸುತ್ತಾ, ಅವನೊಂದಿಗೆ ಮಾತನಾಡುತ್ತಾ, ಮಲಗುತ್ತಾ, ಕೂರುತ್ತಾ, ಊಟ ಮಾಡುತ್ತಾ ಅವನ ವ್ಯಕ್ತಿತ್ವದೊಂದಿಗೆ ಆಪ್ತವಾಗಿದ್ದವರಷ್ಟೆ. ಅತ್ಯಂತ ಆಕರ್ಷಕನಾದ ಭಗವಂತನ ಬಗ್ಗೆ ಅವರೆಲ್ಲರ ಹೃದಯಗಳು ಕರಗಿದವು. ಅವರು ಎವೇ ಇಕ್ಕದೆ ಅವನನ್ನು ನೋಡಿದರು. ಕಳವಳದಿಂದ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿದರು. ಕೃಷ್ಣನಿಗಾಗಿ ವ್ಯಾಕುಲರಾದ ಸ್ತ್ರೀ ಬಾಂಧವರು ಧಾರಾಕಾರವಾಗಿ ಕಣ್ಣೀರು ಗೆರೆಯುತ್ತಾ ಅರಮನೆಯಿಂದ ಹೊರಗೆ ಬಂದರು. ಅವರು ಅತಿ ಕಷ್ಟಪಟ್ಟು ಕಣ್ಣೀರನ್ನು ತಡೆಯುತ್ತಿದ್ದರು. ನಿರ್ಗಮನದ ಸಮಯದಲ್ಲಿ ಕಣ್ಣೀರುಗರೆದರೆ ಅಮಂಗಲವಾದೀತೆಂದು ಅವರು ಹೆದರಿದರು. ಭಗವಂತನು ಹಸ್ತಿನಾಪುರದ ಅರಮನೆಯಿಂದ ನಿರ್ಗಮಿಸುತ್ತಿರುವಾಗ ಅವನಿಗೆ ಗೌರವ ಸೂಚಿಸಲು ನಾನಾ ರೀತಿಯ ಮೃದಂಗ, ಡೋಲು, ನಗಾರಿ, ದುಂದುರಿ, ದುಂದುಬಿ, ಬಗೆ ಬಗೆಯ ಕೊಳಲುಗಳು, ವೀಣೆ, ಗೋಮುಖ, ಭೇರಿ ವಾದ್ಯಗಳೆಲ್ಲ ಒಟ್ಟಿಗೆ ಮೊಳಗಿದವು.
ಭಗವಂತನನ್ನು ನೋಡಬೇಕೆಂಬ ಪ್ರೇಮಾಪೇಕ್ಷೆಯಿಂದ ಕುರುರಾಜ ಸ್ತ್ರೀಯರು ಅರಮನೆಯ ಉಪ್ಪರಿಗೆಯನ್ನೇರಿದರು. ಪ್ರೀತಿ ಮತ್ತು ಲಜ್ಜೆಗಳಿಂದ ಮುಗುಳ್ನಗುತ್ತಾ ಅವರು ಭಗವಂತನ ಮೇಲೆ ಹೂಮಳೆಗರೆದರು. ಮಹಾಯೋಧನು, ನಿದ್ದೆಯನ್ನು ಗೆದ್ದವನು, ಅತ್ಯಂತ ಪ್ರಿಯಕರನಾದ ಸರ್ವಶ್ರೇಷ್ಠ ಭಗವಂತನ ಆಪ್ತಮಿತ್ರನೂ ಆಗಿದ್ದ ಅರ್ಜುನನು ಆ ಸಮಯದಲ್ಲಿ ಬೇಳ್ಗೋಡೆಯನ್ನು ಎತ್ತಿ ಹಿಡಿದನು. ಅದಕ್ಕೆ ರನ್ನದ ಹಿಡಿಕೆ ಇತ್ತು. ಮುತ್ತುಗಳ ಜಾಲರಿಯ ಕಸೂತಿ ಹಾಕಲಾಗಿತ್ತು. ಉದ್ಧವ ಮತ್ತು ಸಾತ್ಯಕಿ ಭಗವಂತನಿಗೆ ಅಲಂಕೃತ ಬೀಸಣಿಗೆಗಳಿಂದ ಗಾಳಿ ಬೀಸತೊಡಗಿದರು. ಮಧುಪತಿಯಾದ ಭಗವಂತ ಹೂಗಳನ್ನು ಹಾಸಿದ ಆಸನದಲ್ಲಿ ಕುಳಿತು ದಾರಿಯುದ್ದಕ್ಕೂ ಸಾಗಿದನು. ಇಲ್ಲಿ ಅಲ್ಲಿ ಕೃಷ್ಣನಿಗೆ ಸಲ್ಲಿಸಿದ ಆಶೀರ್ವಾದದ ಮಂತ್ರಗಳು ಕೇಳಿಬಂದವು. ಅವು ಅವನಿಗೆ ಸರಿ ಹೊಂದುವಂತಹವೂ ಆಗಿರಲಿಲ್ಲ, ಸರಿ ಹೊಂದದಂತಹವೂ ಆಗಿರಲಿಲ್ಲ. ಏಕೆಂದರೆ ಅವು ಈಗ ಮನುಷ್ಯ ಜೀವಿಯ ಪಾತ್ರವನ್ನು ವಹಿಸುತ್ತಿದ್ದ ಪರಾತ್ಪರನನ್ನು ಕುರಿತ ನುಡಿಗಳಾಗಿದ್ದವು. ಉತ್ತಮ ಕವಿತೆಗಳಲ್ಲಿ ಹಾಡಿರುವ ಭಗವಂತನ ದಿವ್ಯ ಗುಣಗಳನ್ನು ಚಿಂತಿಸುತ್ತಿದ್ದ ಹಸ್ತಿನಾಪುರದ ಮಹಿಳೆಯರು ಮನೆಗಳ ಉಪ್ಪರಿಗೆಗಳಲ್ಲಿ ನಿಂತು ಭಗವಂತನನ್ನು ಕುರಿತು ಮಾತನಾಡತೊಡಗಿದರು. ಈ ಮಾತುಗಳು ವೇದದ ಸೂಕ್ತಗಳಿಗಿಂತ ಹೆಚ್ಚು ಆಕರ್ಷಕವಾಗಿತ್ತು.
ಅವರು ಹೇಳಿದರು, ನಾವು ತಪ್ಪದೇ ಸ್ಮರಿಸುವ ಆ ಮೂಲ ದೇವೋತ್ತಮ ಪುರುಷನು ಇಲ್ಲೇ ಇದ್ದಾನೆ. ತ್ರಿಗುಣಗಳ ಸೃಷ್ಟಿ ವ್ಯಕ್ತವಾಗುವುದಕ್ಕೆ ಮೊದಲು ಅವನೊಬ್ಬನೇ ಅಸ್ತಿತ್ವದಲ್ಲಿದ್ದನು. ಅವನು ಸರ್ವಶ್ರೇಷ್ಠನಾದ ಭಗವಂತ. ಆದ್ದರಿಂದ ಎಲ್ಲಾ ಜೀವಿಗಳು ತಮ್ಮ ಶಕ್ತಿ ತತ್ಕಾಲಕ್ಕೆ ಸ್ಥಗಿತಗೊಳ್ಳುವುದರಿಂದ ರಾತ್ರಿಯಲ್ಲಿ ನಿದ್ರಿಸುವಂತೆ ಅವನಲ್ಲಿ ಲೀನವಾಗುತ್ತವೆ. ದೇವೋತ್ತಮ ಪುರುಷನು ಜೀವಸತ್ಯಗಳಾದ ತನ್ನ ವಿಭಿನ್ನಾಂಶಗಳಿಗೆ ಮತ್ತೆ ನಾಮರೂಪಗಳನ್ನು ಕೊಡಬಯಸಿ ಅವುಗಳನ್ನು ಐಹಿಕ ಪ್ರಕೃತಿಯ ಅಡಿಯಲ್ಲಿಟ್ಟನು. ಭಗವಂತನು ತನ್ನ ಸ್ವಶಕ್ತಿಯಿಂದ ಐಹಿಕ ಪ್ರಕೃತಿಗೆ ಪುನಃ ಸೃಷ್ಟಿಯ ಅಧಿಕಾರವಿತ್ತನು. ಕಟ್ಟುನಿಟ್ಟಾದ ಭಕ್ತಿ ಸೇವೆಯ ಪ್ರಭಾವದಿಂದ, ಜೀವನ ಹಾಗೂ ಇಂದ್ರಿಯ ನಿಯಂತ್ರಣದ ಪ್ರಭಾವದಿಂದ ಐಹಿಕ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಶುಚಿಗೊಳಿಸಿಕೊಂಡ ಮಹಾಭಕ್ತರು ಯಾರ ಅಲೌಕಿಕ ರೂಪವನ್ನು ಅನುಭವದಿಂದ ಕಾಣುತ್ತಾರೋ ಆ ದೇವೋತ್ತಮ ಪರಮ ಪುರುಷನೇ ಇಲ್ಲಿದ್ದಾನೆ. ನಮ್ಮ ಅಸ್ತಿತ್ವವನ್ನು ಪವಿತ್ರವಾಗಿಸಿಕೊಳ್ಳಲು ಆ ವಿಧಾನ ಒಂದೇ ದಾರಿಯಾಗಿದೆ. ಹೇ ಪ್ರಿಯ ಸಖಿಯರೇ, ಮಹಾಭಗವದ್ಭಕ್ತರು ವೈದಿಕ ಸಾಹಿತ್ಯದ ರಹಸ್ಯವಾದ ಭಾಗಗಳಲ್ಲಿ ಯಾರ ಆಕರ್ಷಕ ಏಕಾಂತ ಲೀಲೆಗಳನ್ನು ವರ್ಣಿಸಿದ್ದಾರೋ ಅದೇ ದೇವೋತ್ತಮ ಪುರುಷನು ಇಲ್ಲಿ ಇದ್ದಾನೆ. ಅವನೇ ಈ ಐಹಿಕ ಜಗತ್ತನ್ನು ಸೃಷ್ಟಿಸುತ್ತಾನೆ, ಪೋಷಿಸುತ್ತಾನೆ, ಲಯಗೊಳಿಸುತ್ತಾನೆ. ಇಷ್ಟಾಗಿಯೂ ತಾನು ನಿರ್ಲಿಪ್ತನಾಗಿರುತ್ತಾನೆ. ಕೀಳು ದರ್ಜೆಯ ತಮೋಗುಣದಿಂದ ಪ್ರಾಣಿಗಳಂತೆ ಬದುಕುವ ರಾಜರು ಹಾಗೂ ಶಾಸಕರು ಇದ್ದಾಗಲೆಲ್ಲ ಭಗವಂತನು ತನ್ನ ದಿವ್ಯರೂಪದಲ್ಲಿ ಸತ್ಯ ಋತುಗಳ ಪರಮಾಧಿಕಾರವನ್ನು ವ್ಯಕ್ತಪಡಿಸುತ್ತಾನೆ. ಶ್ರದ್ಧೆಯುಳ್ಳವರಲ್ಲಿ ವಿಶೇಷ ಕೃಪೆ ತೋರುತ್ತಾನೆ, ಅದ್ಭುತ ಕಾರ್ಯಗಳನ್ನೆಸಗುತ್ತಾನೆ. ವಿಭಿನ್ನ ಕಾಲ ಮತ್ತು ಯುಗಗಳ ಅಗತ್ಯಕ್ಕೆ ತಕ್ಕಂತೆ ನಾನಾ ಅಲೌಕಿಕ ರೂಪಗಳನ್ನು ತೋರುತ್ತಾನೆ. ಅಬ್ಬಾ, ಯದೋ ರಾಜವಂಶ ಅದೆಷ್ಟು ಸರ್ವೋನ್ನತವಾಗಿ ವೈಭವೀಕೃತವಾಗಿದೆ, ಮಥುರೆ ಅದೆಷ್ಟು ಪುಣ್ಯಭೂಮಿಯಾಗಿದೆ. ಅಲ್ಲಿ ಜೀವಿಗಳ ಪರಮಪ್ರಭು ಲಕ್ಷ್ಮೀಪತಿ ಜನ್ಮ ತಳೆದಿದ್ದಾನೆ, ತನ್ನ ಬಾಲ್ಯದಲ್ಲಿ ಸಂಚರಿಸಿದ್ದಾನೆ. ನಿಸ್ಸಂದೇಹವಾಗಿ ಅದೇನದ್ಭುತ! ದ್ವಾರಕೆ ಸ್ವರ್ಗೀಯ ಲೋಕಗಳ ವೈಭವವನ್ನು ಸೋಲಿಸಿದೆ, ಭೂಮಿಯ ಪ್ರಖ್ಯಾತಿಯನ್ನು ಹೆಚ್ಚಿಸಿದೆ. ದ್ವಾರಕೆಯ ನಿವಾಸಿಗಳು ಸಕಲ ಜೀವಿಗಳ ಆತ್ಮನನ್ನು ಅವನ ಪ್ರೇಮ ಸ್ವರೂಪದಲ್ಲಿ ಸದಾ ಕಾಣುತ್ತಿದ್ದಾರೆ. ಅವನು ಮಧುರ ಮುಗುಳ್ನಗೆಯಿಂದ ಕೃಪೆ ದೋರಿ ಅವರ ಮೇಲೆ ಕುಡಿನೋಟ ಬೀರುತ್ತಾನೆ. ಹೇ ಸಖಿಯರೇ, ಭಗವಂತನು ಕೈ ಹಿಡಿದ ಅವನ ಆ ಹೆಂಡಿರನ್ನು ಕುರಿತು ಒಮ್ಮೆ ಯೋಚಿಸಿ. ಅವರು ಈಗ ಅವನ ಕೆಳದುಟಿಯಿಂದ ಅಮೃತವನ್ನು ನಿರಂತರವಾಗಿ ಸವಿಯಲು ಹಿಂದೆ ಏನೆಲ್ಲಾ ವ್ರತ, ಪುಣ್ಯಸ್ನಾನ, ಅಗ್ನಿಹೋತ್ರ ಮತ್ತು ವಿಶ್ವೇಶನ ಸಮಗ್ರ ಆರಾಧನೆಯನ್ನು ಕೈಗೊಂಡಿದ್ದಿರಬೇಕು. ವ್ರಜಭೂಮಿಯ ಕನ್ಯೆಯರು ಅವನಿಂದ ಅಂತಹ ಕೃಪೆಯನ್ನು ನಿರೀಕ್ಷಿಸಿ ಆಗಾಗ ಮೂರ್ಛೆ ಹೋಗುತ್ತಿದ್ದರು. ಪ್ರದ್ಯುಮ್ನ, ಸಾಂಬ, ಅಂಬ ಮೊದಲಾದವರು ಈ ಸ್ತ್ರೀಯರ ಮಕ್ಕಳಾಗಿದ್ದಾರೆ. ರುಕ್ಮಿಣಿ, ಸತ್ಯಭಾಮ, ಜಾಂಬವಂತಿಯರಂತಹ ಸ್ತ್ರೀಯರನ್ನು ಭಗವಂತನು ಶಿಶುಪಾಲನೆ ಮುಂದಾಳುವಾಗಿದ್ದ ಅನೇಕ ಬಲವಂತರಾದ ರಾಜನನ್ನು ಸೋಲಿಸಿ ಸ್ವಯಂವರ ಮಂಟಪದಿಂದ ಬಲಾತ್ಕಾರವಾಗಿ ಕರೆದೊಯ್ದಿದ್ದನು. ಇತರ ಸ್ತ್ರೀಯರನ್ನು ಕೂಡ ಭಗವಂತನು ಭೌಮಾಸುರ ಮತ್ತು ಅವನ ಸಾವಿರಾರು ಅನುಚರರನ್ನು ಕೊಂದ ಬಳಿಕ ಬಲಾತ್ಕಾರವಾಗಿ ಕರೆದೊಯ್ದಿದ್ದನು. ಈ ಎಲ್ಲಾ ಸ್ತ್ರೀಯರು ವೈಭವೋಪೇತರಾಗಿರುವರು. ಈ ಎಲ್ಲಾ ಹೆಂಗಸರು ತಮಗೆ ವೈಶಿಷ್ಟ್ಯ ಮತ್ತು ಪಾವಿತ್ರ್ಯ ಇಲ್ಲದೆಯೂ ತಮ್ಮ ಬದುಕನ್ನು ಮಂಗಲಕರವಾಗಿ ವಿಜೃಂಭಿಸಿದ್ದಾರೆ. ಅವರ ಪತಿ ಕಮಲಲೋಚನನಾದ ದೇವೋತ್ತಮ ಪುರುಷನು ಎಂದೂ ಅವರನ್ನು ಮನೆಯಲ್ಲಿ ಒಬ್ಬಂಟಿಯಾಗಿರಲು ಬಿಟ್ಟಿದ್ದಿಲ್ಲ. ಅಮೂಲ್ಯವಾದ ಕಾಣಿಕೆಗಳಿಂದ ಅವನು ಸದಾ ಅವರ ಹೃದಯವನ್ನು ಪ್ರಸನ್ನಗೊಳಿಸಿದ್ದಾನೆ. ಹಸ್ತಿನಾಪುರದ ರಾಜಧಾನಿಯ ಹೆಂಗಸರು ಭಗವಂತನನ್ನು ಅಭಿನಂದಿಸಿ ಹೀಗೆ ಮಾತನಾಡುತ್ತಿದ್ದಾಗ ಭಗವಂತನು ಮುಗುಳ್ನಗುತ್ತಾ ಅವರ ಮೇಲೆ ತನ್ನ ಕುಡಿನೋಟದ ಕೃಪೆ ತೋರಿ ಅವರ ಶುಭ ಅಭಿನಂದನೆಗಳನ್ನು ಸ್ವೀಕರಿಸಿ ನಗರದಿಂದ ನಿರ್ಗಮಿಸಿದನು. ಮಹಾರಾಜ ಯುಧಿಷ್ಠಿರನು ಅಜಾತಶತ್ರು ಆಗಿದ್ದರೂ ಅಸುರ ವೈರಿಯಾದ ಭಗವಾನ್ ಕೃಷ್ಣನ ಜೊತೆಗೆ ಚದುರಂಗ ಬಲವನ್ನು ಕುದುರೆ ಆನೆ ರಥ ಕಾಲಾಳುಗಳು ಕಳುಹಿಸಿದನು. ಮಹಾರಾಜನು ವೈರಿಗಳ ಭಯದಿಂದಾಗಿ ಮತ್ತು ಭಗವಂತನ ಮೇಲಿನ ಸ್ನೇಹದಿಂದಾಗಿ ಹೀಗೆ ಮಾಡಿದನು. ಕುರುವಂಶದ ಪಾಂಡವರು ಕೃಷ್ಣನಲ್ಲಿರುವ ಗಾಢ ಸ್ನೇಹದಿಂದಾಗಿ ಅವನನ್ನು ಬೀಳ್ಕೊಡಲು ಗಣನೀಯ ದೂರದವರೆಗೆ ಅವನ ಜೊತೆಗೂಡಿದ್ದರು. ಭಾವಿ ಅಗಲಿಕೆಯ ಚಿಂತೆಯಿಂದ ಆಕ್ರಾಂತರಾಗಿದ್ದರು. ಆದರೂ ಭಗವಂತನು ಅವರನ್ನು ಹಿಂದಿರುಗಿ ಹೋಗಲು ಒತ್ತಾಯಿಸಿದನು. ಆ ಬಳಿಕ ಭಗವಂತನು ತನ್ನ ಪ್ರೀತಿಯ ಒಡನಾಡಿಗಳೊಂದಿಗೆ ದ್ವಾರಕೆಯತ್ತ ಹೊರಟನು. ಹೇ ಶೌನಕ, ಆ ಬಳಿಕ ಭಗವಂತನು ಕುರುಜಾಂಗಲ, ಪಾಂಚಾಲ, ಶೂರಸೇನ, ಯಮುನಾ ನದಿಯ ತೀರದ ಭೂಭಾಗ, ಬ್ರಹ್ಮಾವರ್ತ, ಕುರುಕ್ಷೇತ್ರ, ಮತ್ಸ್ಯ, ಸಾರಸ್ವತ, ಮರುಳುಗಾಡು ಮತ್ತು ಅಲ್ಪ ನೀರಿರುವ ಭೂಭಾಗಗಳತ್ತ ಚಲಿಸಿದನು. ಈ ಪ್ರಾಂತ್ಯಗಳನ್ನೆಲ್ಲ ದಾಟಿದ ಬಳಿಕ ಕ್ರಮೇಣ ಸೌವೀರ ಮತ್ತು ಆಭೀರ ಪ್ರಾಂತ್ಯಗಳನ್ನು ತಲುಪಿದನು. ಅಲ್ಲಿಂದ ಇವುಗಳ ಪಶ್ಚಿಮಕ್ಕೆ ಹೋಗಿ ಕೊನೆಯಲ್ಲಿ ದ್ವಾರಕೆಯನ್ನು ತಲುಪಿದನು. ಭಗವಂತನು ಈ ಪ್ರಾಂತ್ಯಗಳ ಮೂಲಕ ಪ್ರಯಾಣ ಮಾಡುತ್ತಿರುವಾಗ ಜನ ಅವನನ್ನು ಸ್ವಾಗತಿಸಿದರು, ಅರ್ಚಿಸಿದರು, ನಾನಾ ಕಾಣಿಕೆಗಳನ್ನು ಕೊಟ್ಟರು. ಸಂಜೆಯ ಹೊತ್ತು ಎಲ್ಲಾ ಸ್ಥಳಗಳಲ್ಲಿ ಭಗವಂತನು ಸಂಧ್ಯಾ ವಂದನೆಯ ಅನುಷ್ಠಾನಕ್ಕಾಗಿ ತನ್ನ ಪ್ರಯಾಣವನ್ನು ನಿಲ್ಲಿಸಿದ್ದನು. ನಿತ್ಯವೂ ಸೂರ್ಯಾಸ್ತದ ಬಳಿಕ ಇದನ್ನು ಅನುಷ್ಠಾನ ಮಾಡಲಾಗುತ್ತಿತ್ತು. ಇಲ್ಲಿಗೆ ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ ದ್ವಾರಕೆಗೆ ಭಗವಾನ್ ಕೃಷ್ಣನ ಪ್ರಯಾಣ ಎಂಬ 10ನೇ ಅಧ್ಯಾಯದ ಅನುವಾದವು ಮುಗಿಯಿತು.